दशग्रीवच्छिदं शापान् मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञान असारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितां विद्यापयोनिधीन् वन्दे ब्रह्मविद्यागुरुन्मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे बन्धोऽहं भेविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकम् विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಪ್ರಾರ್ಥನಾ ಭಾಗ ಸುಳಾದಿಗಳಲ್ಲಿ ಬಂದಿರತಕ್ಕಂಥ ಅಪೇಕ್ಷೆ ಎನ್ನದಿದೆ ಅಂತ ಆ ಸುಳಾದಿಯ ಮೊದಲನೇ ತಾಳವನ್ನು ನೋಡಿದ್ವು. ಎರಡನೇ ತಾಳ ದಾಸರು ಹೇಳ್ತಾರೆ, ನಿನ್ನ ದಾಸರು ಪೊದ್ದ ವಸನವೇ ಎನಗಾಗಲಿ, ನಿನ್ನ ದಾಸರು ಉಂಡ ಎಂಜಲು ಎನಗಾಗಲಿ, ನಿನ್ನ ದಾಸರ ಪಾದೋದಕವೇ ಎನಗಾಗಲಿ, ನಿನ್ನ ದಾಸರು ಇಟ್ಟ ಆಭರಣವೇ ಎನಗಾಗಲಿ. ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ನಿನ್ನ ದಾಸರು ಪೊದ್ದ ವಸನವೇ ಎನಗಾಗಲಿ. ಮೇಲ್ನೋಟದ ಅರ್ಥ ಒಂದರ್ಥ, ನಿನ್ನ ದಾಸರು ಏನು ವಿಶೇಷವಾಗಿ ವಸ್ತ್ರ ಹೊದ್ದಿರ್ತಾರಲ್ಲ ಅದು ನನಗೆ ವಸ್ತ್ರ ಆಗಲಿ. ಅಂದರೆ ದೊಡ್ಡವರಿಗೆ ವಸ್ತ್ರ ಕೊಟ್ಟು ಅವರು ಉಟ್ಟ ಮೇಲೆ ಆ ಶೇಷವನ್ನು ಉಡಬೇಕು ಅಂತ ವಿಧಾನ ಚೆನ್ನಾಗಿದೆ. ಇದರಲ್ಲಿ ಇನ್ನೇನಿದು ಅಂದ್ರೆ ಹೇಳ್ತಾರೆ, ಒಳಗೆ ಅರ್ಥ ಕೂತಿದೆ. ಏನು ವಸ್ತ್ರ ಅಂದರೆ ಏನು? ಶರೀರಕ್ಕೆ ಹಾಕುವ ವಸ್ತ್ರ ಹೊರಗಿದ್ದೇ ಇರುತ್ತೆ, ಅದು ದೊಡ್ಡವರ ಶೇಷ ವಸ್ತ್ರ, ಅವರು ಉಟ್ಟುಕೊಂಡಂತಹ ವಸ್ತ್ರ. ದಾಸರ ಪಂಥದಲ್ಲಿ ಜ್ಞಾನಿಗಳಾದಂಥ ದೊಡ್ಡವರು ಉಟ್ಟು ಬಳಸಿದಂಥ ವಸ್ತ್ರವನ್ನು ರಕ್ಷಾ ಅಂತ ಬಳಸೋದು ಸಂಪ್ರದಾಯ. ಯತಿಗಳು ಹೊದ್ದಂಥ ವಸ್ತ್ರವನ್ನು ನಾವು ಶೇಷ ವಸ್ತ್ರ ಅಂತ ತಗೊಳ್ತೇವೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ವಸ್ತ್ರ ಅಂದರೆ ಯಾವುದು ಅಂದರೆ ವೇದೋಕ್ತ ಕರ್ಮಾನುಷ್ಠಾನ. ವೇದೋಕ್ತ ಕರ್ಮಾನುಷ್ಠಾನ ಏನಿದೆ ಅದೇ ನಿಜವಾದ ವಸ್ತ್ರ. ಇದನ್ನ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ನಗ್ನರು ಅಂದರೆ ಯಾರು? ನಗ್ನರು ಅಂತಿರ್ತಾರೆ, ಅವರನ್ನು ನೋಡಬಾರದು, ಸರಿ ಮಾತಾಡಬಾರದು. ಅಂದರೆ ವೇದೋಕ್ತ ಕರ್ಮಾನುಷ್ಠಾನವನ್ನು ಬಿಟ್ಟವರು ನಗ್ನರು. ವೇದೋಕ್ತ ಕರ್ಮಾನುಷ್ಠಾನ ಬಿಟ್ಟವರು ನಗ್ನರು ಅಂದರೆ ವೇದೋಕ್ತ ಕರ್ಮಾನುಷ್ಠಾನವನ್ನು ಮಾಡುವಂಥವರು ನಗ್ನರಲ್ಲ. ಅಂದರೆ ವಸ್ತ್ರ ಇಲ್ಲದವರು, ವೇದೋಕ್ತ ಕರ್ಮಾನುಷ್ಠಾನ ಬಿಟ್ಟವರು. ಅಂದರೆ ವಸ್ತ್ರ ಸ್ಥಾನ ಯಾವುದು ಅಂದರೆ ವೇದೋಕ್ತ ಕರ್ಮಾನುಷ್ಠಾನ. ಅದಕ್ಕೆ ಹೇಳಿದರು, ನಿನ್ನ ದಾಸರು ಪೊದ್ದ ವಸನವೇ ಎನಗಾಗಲಿ. ಆ ವೇದೋಕ್ತ ಕರ್ಮಾನುಷ್ಠಾನ ವೇದ ತುಂಬಾ ಹೇಳ್ತಾ ಇರುತ್ತೆ, ಕೃತಯುಗದ್ದು ಹೇಳುತ್ತೆ, ದ್ವಾಪರ ಯುಗದ್ದು ಹೇಳುತ್ತೆ, ತ್ರೇತಾಯುಗದ್ದು ಹೇಳುತ್ತೆ, ದ್ವಾಪರ ಯುಗದ್ದು ಹೇಳುತ್ತೆ, ಕಲಿಯುಗದ ಧರ್ಮವೂ ಹೇಳ್ತಾ ಬರುತ್ತದೆ. ಅದಕ್ಕೆ ಈ ವಸ್ತ್ರ ಕಾರ್ತಾನ್ ಧರ್ಮಾನ್ ಅಂತ ಹೇಳ್ತಾರೆ. ಕೃತಯುಗದ ಧರ್ಮಗಳನ್ನ ಕಲಿಯುಗದಲ್ಲಿ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಯಾವ ಯುಗದಲ್ಲಿ ಏನೇನು ಧರ್ಮಗಳು ಆಚರಣೆ ಮಾಡಬೇಕೋ ಅದು ಜ್ಞಾನಿಗಳಿಗೆ ಗೊತ್ತಾಗುತ್ತೆ. ಯಾರು? ದಾಸರಿಗೆ. ದಾಸರು ಅಂದ್ರೆ ಯಾರು? ಕನ್ನಡದಲ್ಲಿ ಪದ ಪದ್ಯ ಮಾಡುವವರು ಅಂತ ಇಷ್ಟೇ ಸೀಮಿತ ಅರ್ಥ ಇಟ್ಟುಕೋಬೇಡಿ. ವೇದ ವೇದಾಂತಗಳಲ್ಲಿ ಪಾರಂಗತಿಯನ್ನು ಕಂಡು ಪಾರಂಗತರಾಗಿ ಪಾರಂಗತಿಯನ್ನು ಕಂಡು ಭಗವಂತನನ್ನ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಪ್ರಾಕೃತ ಭಾಷೆಯಲ್ಲೂ ಸ್ತೋತ್ರಾದಿಗಳನ್ನು ಮಾಡತಕ್ಕಂಥ ಮಹಾನುಭಾವರೇ ದಾಸರು. ಆಚಾರ ಶಾಸ್ತ್ರ ಅಧ್ಯಯನ ಪೂರ್ಣ ಮಾಡಿದವರು ಅಂತ ಅರ್ಥ. ಅಂಥ ನಿನ್ನ ದಾಸರು ಶಾಸ್ತ್ರವನ್ನ ವಿಮರ್ಶನೆ ಮಾಡಿ ದಾಸರ ಲಕ್ಷಣ ಹೇಳ್ತಾರೆ. ದೇಶ ಕಾಲೋಚಿತ ಧರ್ಮ ಕರ್ಮಾಸಕ್ತರ. ಧರ್ಮ ಕರ್ಮಗಳೆಲ್ಲ ಹೇಗಿರಬೇಕು? ದೇಶಕ್ಕೆ ತಕ್ಕಂತೆ ಇರಬೇಕು, ಕಾಲಕ್ಕೆ ತಕ್ಕಂತೆ ಇರಬೇಕು. ದೇಶ ಕಾಲೋಚಿತ ಧರ್ಮ ಕರ್ಮಾಸಕ್ತರ. ಅಂಥ ಮಹಾನುಭಾವರೇ ನಿಜವಾಗಿ ಶಾಪಾನುಗ್ರಹ ಶಕ್ತರು. ಅದಕ್ಕೆ ನಿನ್ನ ದಾಸರು ಪೊದ್ದ ವಸನವೇ ಎನಗಾಗಲಿ. ನಿನ್ನ ದಾಸರು ಈ ಧರ್ಮಾಚರಣೆ ವೇದೋಕ್ತ ಕರ್ಮಾನುಷ್ಠಾನ ಏನಿದೆ ಅದರಲ್ಲಿ ನಿನ್ನವರು ಈ ಕಾಲಕ್ಕೆ ಇದು ತಕ್ಕದ್ದು ಅಂತ ಏನು ನಿರ್ಣಯ ಮಾಡಿ ತಗೊಂಡಿರ್ತಾರೆ ಆ ಕರ್ಮಾನುಷ್ಠಾನ ನಮಗಾಗಲಿ. ವೇದೋಕ್ತ ಕರ್ಮಾನುಷ್ಠಾನ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮಾಡುವಂತಾಗಲಿ. ಯಾಕಂದರೆ ಜ್ಞಾನಿಗಳು ಏನೇನು ನಿರ್ಣಯ ಮಾಡಿರ್ತಾರೆ ಕಾಲ ಕಾಲಕ್ಕೆ ಅದನ್ನ ನಾವು ಚಾಚು ತಪ್ಪದೆ ನಡ್ಕೊಂಡು ಹೋದ್ರೆ ಸಾಕು. ನಾವು ಪುನಃ ಪುಸ್ತಕಗಳೆಲ್ಲ ತಿರುಗಾಕಿ ಅದರಲ್ಲಿ ಏನು ಮಾಡಬೇಕು ಅಂತ ತಲೆ ತಲೆ ಚಚ್ಕೊಂಡು ನಿರ್ಣಯಗಳು ಮಾಡಿಕೊಳ್ಳುವುದಕ್ಕಿಂತ ಜ್ಞಾನಿಗಳು ನಿರ್ಣಯ ಮಾಡಿರ್ತಾರೆ ಅದನ್ನ ನಾವು ಪಾಲನೆ ಮಾಡಿದರೆ ಸಾಕಪ್ಪ. ಜ್ಞಾನಿಗಳು ಕೊಟ್ಟಿರ್ತಾರೆ, ಎಲ್ಲರೂ ದಾಸರು ಕೊಟ್ಟಿರ್ತಾರೆ ಅಲ್ಲಿ, ನೋಡಪ್ಪ ಹೀಗ್ ಮಾಡ್ರಿ, ಹೀಗ್ ಮಾಡ್ರಿ, ಹೀಗ್ ಮಾಡ್ರಿ ಅಂತ ಅನುಭವದಿಂದ ಕೊಟ್ಟಿರ್ತಾರೆ. ಯಾರಿವರು? ವಿಜಯದಾಸರು. ಯಾರಿವರು? ಭೃಗು ಮಹರ್ಷಿಗಳು. ಯಾರಿವರು? ಎಲ್ಲ ಯುಗದ್ದು ನೋಡಿದವರೇ, ಈ ಯುಗದಲ್ಲಿ ಬಂದಿದ್ದಾರೆ, ಈ ಯುಗದಲ್ಲಿ ಎಂಥ ಧರ್ಮ ಕರ್ಮಗಳು ಮಾಡಬೇಕು ಅಂತ ನಿರ್ಣಯ ಮಾಡಿ ಹೇಳಿ ಹೋಗಿದ್ದಾರೆ. ಅಂಥ ಕಾಲಕ್ಕೆ ಹೇಳ್ತಾರೆ, ನಿನ್ನ ದಾಸರು ಪೊದ್ದ ವಸನವೇ ಎನಗಾಗಲಿ. ನಂತರ ನಿನ್ನ ದಾಸರು ಉಂಡ ಎಂಜಲು ಎನಗಾಗಲಿ. ಇದು ನಿನ್ನ ದಾಸರು ಸ್ವೀಕಾರ ಮಾಡಿದಂಥ ಎಂಜಲು, ನಿನ್ನ ಎಂಜಲೇ ಅವರು ಉಣ್ಣೋದಯ್ಯ, ನಿನ್ನ ಎಂಜಲೇ ಅವರು ಉಣ್ಣುತ್ತಾರೆ. ಆ ಎಂಜಲು ನಮಗೂ ಬರಲಿ. ಯಾಕೆ? ನೀನೇ ಡೈರೆಕ್ಟ್ ಆಗಿ ನೈವೇದ್ಯಕ್ಕಿಡು, ನಿನಗೂ ಎಂಜಲು ಬರುತ್ತಲ್ಲ ದೇವರದ್ದು, ತಿನ್ನು. ನಾವು ಕೊಟ್ರೆ ದೇವರು ಎಂಜಲು ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಸ್ವೀಕಾರ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ. ನಿನ್ನ ದಾಸರು ಕೊಟ್ರೆ ಅದರಲ್ಲಿ ದಾಸ್ಯ ಎಂಬ ರುಚಿ ಇರುತ್ತಲ್ಲ, ಶರಣಾಗತಿ ಎಂಬ ರುಚಿ, ಅದರಿಂದ ಭಗವಂತ ಸ್ವೀಕಾರ ಮಾಡ್ತಾನೆ. ನಮ್ಮಲ್ಲಿ ಶರಣಾಗತಿ ಬಂದಿಲ್ಲ, ಮೈ ತುಂಬ ಸೊಕ್ಕೆ, ಮೈ ತುಂಬ ಸೊಕ್ಕೆ ಕೂತಿರುತ್ತೆ. ಮತ್ತೆ ದೇವರು ನಾವು ಕೊಟ್ಟದ್ದು ಸ್ವೀಕಾರ ಮಾಡ್ತಾನೋ ಇಲ್ಲೋ ಒಂದು ಡೌಟ್ ಇದ್ರೆ ಅದಕ್ಕೆ ಹೇಳಿದ್ರು, ದಾಸರು ಇಟ್ಟಿರ್ತಾರೆ ದೇವರಿಗೆ ನೈವೇದ್ಯಕ್ಕೆ, ಆ ಕೊಟ್ಟಂತಹ ದೇವರು ಎಂಜಲನ್ನ ತಾನು ಸ್ವೀಕಾರ ಮಾಡಿ ಕೊಟ್ಟಿರ್ತಾನೆ, ಆ ಎಂಜಲು ಎನಗಾಗಲಿ, ನಿನ್ನ ದಾಸರು ಉಂಡ ಎಂಜಲು ಎನಗಾಗಲಿ. ಇದು ಹೊರಗಿಂದಾಯಿತು. ಇನ್ನು ಹೇಳುತ್ತಾರೆ, ನಿನ್ನ ದಾಸರು ಉಂಡ ಎಂಜಲು ಎಮಗಾಗಲಿ. ಆವಾಗ ಈ ಎರಡು ವರ್ಗ ಇದ್ದೇ ಇದೆ ನಮ್ಮಲ್ಲಿ, ಎರಡು ವರ್ಗ ಇದ್ದೇ ಇದೆ. ಒಬ್ಬರು ಅಂತಾರೆ, ನಿನ್ನ ದಾಸರು ಉಂಡ ಎಂಜಲು ಎಮಗಾಗಲಿ ಅಂದ್ರೆ ದಾಸರು ಉಂಡಂಥ ದೇವರ ಎಂಜಲು ಅಂತ ಅರ್ಥವೋ, ದಾಸರದ್ದೇ ಎಂಜಲು ಅಂತರ್ಥವು, ದಾಸರದ್ದೇ ಎಂಜಲು ಅಂತರ್ಥವು, ದಾಸರು ಉಂಡ ದೇವರ ಎಂಜಲು ಅಂತರ್ಥವು. ಇದಕ್ಕೆ ಹಾಗೂ ಅರ್ಥ, ಇಬ್ಬರು ಹಾಗೆ ಮಾಡ್ತಾರೆ. ಯಾರು ಹಸ್ತೋದಕಾದಿಗಳು ತಗೊಳ್ತಾರೆ, ನಿನ್ನ ದಾಸರು ಉಂಡ ಎಂಜಲು ಎಮಗಾಗಲಿ ಎಂಬುದು ಅವ್ರು ತಗೊಳ್ತಾರೆ. ಏ ಆಗಲ್ಲ ಆಗಲ್ಲ, ದಾಸರ ಎಂಜಲು ನಮಗೆ ಬೇಡ. ದಾಸರು ಯಾವ ಎಂಜಲು ಉಂಡಿರ್ತಾರೆ, ದೇವರ ಎಂಜಲು ಉಂಡಿರ್ತಾರಲ್ಲ, ಆ ದಾಸರು ಉಂಡ ದೇವರ ಎಂಜಲು ನಮಗಾಗಲಿ ಅಂತ ಅರ್ಥ ಮಾಡೋಣ. ಯಾರು ತಕ್ಕಂತ ಅರ್ಥ ಅವ್ರವ್ರು ಮಾಡ್ಕೊಂತ ಹೋಗ್ತಾರ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಾಗವತದಲ್ಲಿ ನಾರದರು ತಮ್ಮ ಹಿಂದಿನ ಜನ್ಮದಲ್ಲಿ ಚಾತುರ್ಮಾಸ್ಯ ಕಾಲ ಬಂದಾಗ ಜ್ಞಾನಿಗಳ ಸೇವಾ ಮಾಡಿದರು ಅಂದಾಗ, ಉಚ್ಚಿಷ್ಟ ಲೇಪಾನ್ ಅನುಮೋದಿತೋ ದ್ವಿಜೈಹಿ ಸಕೃಚ್ಛ ಬುಂಜೆ ತದಪಾಸ್ತ ಕಿಲ್ವಿಷಃ, ಜ್ಞಾನಿಗಳು ಉಂಡ ಅನ್ನವನ್ನು ಉಂಡೆ ಅದರಿಂದ ಪಾಪ ಹೋಯಿತು ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಇಬ್ಬರು ಹೇಳುತ್ತಾರೆ, ಸ್ಪಷ್ಟ ದೊಡ್ಡವರು ಉಂಡದ್ದನ್ನೇ ಉಂಡ್ರು ಅಂತ ಇರಲಿ, ಒಪ್ಪುವವರು ಒಪ್ಪದವರು ಅಂತ ಎರಡು ವರ್ಗ ಯಾವಾಗೂ ಇದ್ದೇ ಇರುತ್ತೆ ನಮ್ಮಲ್ಲಿ. ಈಗ ಯಾರು ತಗೊಳ್ಳಲ್ಲ ಅವರಿಗೆ ಬಲವಂತವಿಲ್ಲ, ಯಾರು ತಗೊಳ್ತಾರೆ ಅವರಿಗೆ ಇದು ನಿನ್ನದಾಸರು ಉಂಡ ಎಂಜಲು ಎನಗಾಗಲಿ. ಅವಾಗ ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ, ಹಸ್ತೋದಕ ತಗೊಳ್ಳಲ್ಲಪ್ಪ ಬೇಡಲ್ವಾ, ನನ್ನ ಜೊತೆಗೆ ಒಬ್ಬರು ಕೂತಿದ್ರು ಒಂದ್ಸಲ ಕ್ಷೇತ್ರದ ದಾಸರ ಕ್ಷೇತ್ರಕ್ಕೆ ಹೋಗಿದ್ವಿ, ಅಲ್ಲಿ ಇಲ್ಲಪ್ಪ ನಮ್ಮ ಸಂಪ್ರದಾಯ ಒಬ್ಬರು ಹೇಳೋದು, ನಮ್ಮವ್ರು ಯಾರು ತಗೊಂಬಲ್ಲ ಹಸ್ತೋದಕ, ನಾನು ತಗೊಳ್ಳಲ್ಲ ಕೇಳಿದೆ. ನಿಮ್ ತಗೋಬೇಕಂತದೇನು, ಇದ್ರು ಇಲ್ದಿದ್ರು ತಗೊಳ್ಳಲ್ಲ ನಮ್ಮವರು, ನಾ ತಗೊಂಡ್ರೆ ಚೆನ್ನಾಗಿರಲ್ರಿ, ನಾವೆಲ್ಲ ತಗೊಂಬಲ್ಲ. ಸರಿ ಸರಿ, ಆದ್ರೆ ತಗೋಬೇಕು ಅಂತ ಮನಸ್ಸಲ್ಲದೆ ಹೌದು ಅವಾಗ ಹೇಳಿದೆ, ಇವರೆಲ್ಲ ದೇವತೆಗಳಲ್ಲಯ್ಯ, ಒಳ ಕೂತಂತ ದಾಸರು ಎಲ್ಲರೂ ದೇವತೆಗಳೇ, ಇವರೆಲ್ಲ ನಮ್ಮ ಶರೀರದಲ್ಲಿ ಇದ್ದೇ ಇದ್ದಾರೆ, ಒಳಗೇ ಇದ್ದಾರೆ, ಏನು ನಾವು ದೇವರ ಎಂಜಲು ಅಂತ ದೇವರ ನೈವೇದ್ಯ ಸ್ವೀಕಾರ ಮಾಡಿದಾಗಲೂ ನೋಡಿ, ಹೊರಗೆ ದೇವರ ನೈವೇದ್ಯ ಆಗುತ್ತಾ ಆ ನೈವೇದ್ಯ ಮೀಸಲು ಚೂರು ಪಕ್ಕಕ್ಕಿಟ್ಟುಕೊಂಡು ಮಿಕ್ಕದ್ದೆಲ್ಲ ಅದು ದೇವತೆಗಳಿಗೆ ಎಲ್ಲ ಕೊಟ್ಟ ಮೇಲೆ ಅಶುದ್ಧವಾದ ದೇವರಿಗೆ ನೈವೇದ್ಯ ಮಾಡಿದ ಅನ್ನವನ್ನು ಮಾತ್ರ ತಿನ್ನೋದು ಅಂತ ಇಟ್ಕೊಂಡಿರ್ತೀವಲ್ಲ, ಆ ತಿನ್ನುವ ಕಾಲಕ್ಕೆ ಅದನ್ನು ನಾವು ಸ್ವೀಕಾರ ಮಾಡಿದೆ ಡೈರೆಕ್ಟ್ ಆಗಿ ನಮಗೆ ಮಾತ್ರ ಹೋಗುತ್ತಾ ಹೇಳ್ತಾರೆ. ಈ ಬಾಯಲ್ಲಿ ಇಟ್ಟುಕೊಂಡಾಗ ಆ ಅನ್ನದೊಳಗಿರತಕ್ಕಂಥ ರಮಾರಸ ರಮಾದೇವಿ ತಗೊಳ್ತಾಳೆ, ಆಕೆ ಉಂಡ ಎಂಜಲೇ ಉಳಿದಿರೋ ತಿನ್ನ ಬಾಯಲ್ಲಿ. ಅವಾಗ ವಾಯುದೇವರು ನೋಡ್ತಾರಲ್ಲಿ, ನಮ್ಮೊಳಗಿರತಕ್ಕಂಥ ವಾಯುದೇವರು ಈ ಕೊಟ್ಟ ಅನ್ನದಲ್ಲಿರುವ ತಮ್ಮ ರಸವನ್ನು ತಾವು ತಗೊಳ್ತಾರೆ. ಹಾಗೆ ಎಲ್ಲ ದೇವತೆಗಳು ಈ ಅನ್ನ ತಗೊಂಡಾಗ ಯಜ್ಞವಿದು, ನಿಮಗದು ಊಟ ಎಂಜಲು, ಈ ದೊಡ್ಡ ಕುಂಡ ಇದರೊಳಗೆ ಅನ್ನ ಹೋಗ್ತಾ ಇದ್ದರೆ ಆಹುತಿ, ಅದು ಆಹುತಿಯನ್ನ ದೇವತೆಗಳು ಸ್ವೀಕಾರ ಮಾಡ್ತಾ ಇದ್ದಾರೆ. ಉಳದದ್ದೇನದು, ಯಾರ ಪಾಡಿಗೆ ಅವರವರ ರಸ ಸ್ವೀಕಾರ ಮಾಡಿದರೆ ಉಳದದ್ದೇನು, ಶೇಷ ಎಂಜಲು, ದಾಸರ ಜ್ಞಾನಿಗಳ ಎಂಜಲಲ್ಲವೇ. ಹೊರಗೇನೆ ಅವರಿಗೆ ನೈವೇದ್ಯ ಮಾಡಿದಾಗ ದಾಸರಿಗೆಲ್ಲ ಕೊಟ್ಟಾಗ ಅಲ್ಲಿ ಬಂದ ಎಂಜಲನ್ನ ನಾವು ತಿನ್ನಲ್ಲ ಅಂದ್ರು. ಇವರೇ ದೇವತೆಗಳ ರೂಪದಲ್ಲಿ ಎಲ್ಲರಿದ್ದಾರಲ್ಲ ಅವರೆಲ್ಲರೂ, ಹಾ ದಾಸರು ಯತಿಗಳ ಎಂಜಲು ಮಾತ್ರ ಅಲ್ಲ, ದೇವರಿಗೆ ನೈವೇದ್ಯ ಮಾಡಿದ್ದು ಬಿಟ್ಟರೆ ಮಿಕ್ಕ ಯಾರ ಎಂಜಲು ಸ್ವೀಕಾರ ಮಾಡಬಾರದು ಅಂತ ನಿಮ್ಮ ಮನಸ್ಸಲ್ಲಿ ಹೌತಾನೆ. ಅಂಥ ಕಾಲಕ್ಕೆ ನೀವು ದೇವರ ಎಂಜಲನ್ನೇ ಬಾಯಲ್ಲಿ ಹಾಕಿದ್ರು ಎಲ್ಲರೂ ಅವರವರದ್ದನ್ನು ಅವರು ತಗೊಂಡ್ಬಿಟ್ರೆ ಉಳಿದದ್ದೇನಯ್ಯ ಅಂದ್ರೆ ದಾಸರು ಉಂಡ ಎಂಜಲೇ ಇಲ್ಲಿ ಉಳಿಯೋದು, ಅದು ಬಿಟ್ಟರೆ ಬೇರೆ ಗತಿ ಇಲ್ಲ. ಹೊರಗಿಂದಾದ್ರೂ ಸರಿ ಒಳಗಿಂದಾದ್ರೂ ಸರಿ, ಅದರಿಂದ ದಾಸರು ಉಂಡ ಎಂಜಲೇ ನಮಗೆ ಬರೋದು. ಅವಾಗ ವ್ಯಕ್ತಿಗೆ ಬಹಳ ಖುಷಿ ಆಯ್ತು, ಹೌದಾ ಹಸ್ತೋದಕ ನಮ್ಮ ಬಾಯಲ್ಲೇ ಆಗ್ಬಿಡುತ್ತ, ನೀವು ಯಜ್ಞ ಅಂತ ಕೊಟ್ಟ ಕೂಡಲೇ ಒಳಗೆ ದೇವತೆಗಳು ಸ್ವೀಕಾರ ಮಾಡುತ್ತಾರೆ, ನಮ್ಮ ಜೀವನವರಿಗೆ ಉಳಿಯೋದು ಶೇಷವೇನಯ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿನ್ನ ದಾಸಲು ಉಂಡ ಎಂಜಲು ಎನಗಾಗಲಿ. ಸರಿಯಪ್ಪ, ಈ ಎಂಜಲು ಗೊಡವಿಯಲ್ಲಿ ಒದ್ದಾಡ್ತಾ ಇದ್ದೀರಿ, ಇನ್ನೊಂದು ಎಂಜಲು ನೋಡಿ. ಯಾವ ಎಂಜಲದು ಹೇಳ್ತಾರೆ, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ, ವೇದವ್ಯಾಸರ ಉಚ್ಛಿಷ್ಟವೇ ಶಾಸ್ತ್ರ, ವ್ಯಾಸರು ಕೊಟ್ಟಂತಹ ಉಚ್ಛಿಷ್ಟವೇ ಶಾಸ್ತ್ರ, ಅದನ್ನ ದಾಸರು ಉಂಡ್ರು. ಯಾರ್ಯಾರಿಗೆ ತಕ್ಕಂತೆ ಎಲ್ಲರೂ ವೇದವ್ಯಾಸರ ಶಾಸ್ತ್ರವನ್ನ ಹಿಡ್ಕೊಂಡು ಬಂದ್ರು, ಸ್ವೀಕಾರ ಮಾಡಿದ್ರು. ಅವರು ಸ್ವೀಕಾರ ಮಾಡಿ ಉಳಿಸಿದ್ದೇನಿದೆ ಎಲ್ಲ ಟೀಕಾ ಟಿಪ್ಪಣಿಗಳ ರೂಪದಲ್ಲಿ ಅದೇ ಎಂಜಲು. ಹೌದಲ್ಲ, ಅವರು ಉಂಡದ್ದೇ, ಅವರು ಆನಂದ ಪಟ್ಟು ನಮಗೆ ಆನಂದ ಪಟ್ಟಿದ್ದೇನೆಂದು ಕೊಟ್ಟರಲ್ಲ ಶಾಸ್ತ್ರ ಭಾಗ ಅಲ್ಲವೇ ಎಂಜಲು. ಅದಕ್ಕೆ ನಿನ್ನ ದಾಸರು ಉಂಡ ಎಂಜಲು ಎನಗಾಗಲಿ, ನಿನ್ನ ದಾಸರು ಪೊದ್ದ ವಸನವೇ ಎನಗಾಗಲಿ. ನಿನ್ನ ದಾಸರು ಹೊದ್ದಂತ ವಸನ ಅಂದ್ರೆ ವೇದೋಕ್ತ ಕರ್ಮಾನುಷ್ಠಾನ, ಅದು ನಮಗಾಗಲಿ. ನಿನ್ನ ದಾಸರು ಉಂಡ ಎಂಜಲು ಎಮಗಾಗಲಿ, ನಿಮ್ಮ ದಾಸರು ಉಂಡಂತ ಶಾಸ್ತ್ರದ ಪಂಕ್ತಿಗಳು ಅವರು ಆನಂದ ಪಟ್ಟು 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 ನಮಗೆ ಕೊಟ್ಟಂತ ಶಾಸ್ತ್ರದ ಪಂಕ್ತಿಗಳು ನಮಗಾಗಲಿ, ಜೊತೆಗೆ ನಾವು ತಗೊಳ್ತೀವಿ. ಎಂಜಲು ನಮಗಾಗಲಿ, ನಿನ್ನ ದಾಸರ ಪಾದೋದಕವೇ ಎನಗಾಗಲಿ. ಇದೊಂದು ಪಂಕ್ತಿ ನಮಗೆ ಪ್ರಮಾಣ, ಅಂದ್ರೆ ದಾಸರು ಕೊಟ್ಟಂತಹ ಪ್ರಮಾಣ ಇದು. ಎಂಜಲು ಅಂದ್ರೆ ಹಸ್ತೋದಕ ಪಾದೋದಕ ತಗೋಬೇಕು ಎಂಬುದಕ್ಕೆ ವಿಶೇಷವಾಗಿ ಕಡತಾ ಇದ್ದಾರೆ. ನಿನ್ನ ದಾಸರ ಪಾದೋದಕವೆಯನಗಾಗಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ದಾಸರು, ಜ್ಞಾನಿಗಳ ಅಭಿಷೇಕ ಮಾಡಿದ್ದು ಆ ಪಾದೋದಕ ಏನಿದೆ ಅದು ನಮಗೆ ವಿಶೇಷ ಆಗಲಿ. ಹೌದ್ ತಾನೆ, ಪಾದೋದಕ ತಗೊಂಡ್ರು ಅದರಲ್ಲಿ ಪಾದದ ಮೇಲೆ ಬಿದ್ದ ಉದಕ ಇರುತ್ತೆ, ಅದು ನಾನು ಕುಡಿಯಲ್ಲ ಅಂತೀರಾ? ಅದೇ ಪಾದದ ಮೇಲೆ ಬಿದ್ದ ಪಂಚಾಮೃತ ಆಗತ್ತಲ್ವಾ, ಅದಾದ್ರೂ ತಗೋಪ್ಪ. ನಾವು ಪಾದೋದಕ ತಗೊಂತೀವಿ, ಆ ಪಾದದ ಮೇಲೆ ನೀರು ಬಿದ್ದರೆ ತಗೊಳ್ತೀವಿ ನಾವು. ಯಾಕೆಂದ್ರೆ ಆ ಪಾದದಲ್ಲೇ ಗುರಿ ಅಲ್ಲ, ಆ ಪಾದದಲ್ಲಿ ನಮ್ಮ ಭಗವಂತ ಪಾದ ಇಟ್ಟಿರ್ತಾನಾದ್ದರಿಂದ ಅದು ಭಗವಂತನ ಪಾದೋದಕ ಅಂತಾನೆ ನಮಗೆ ಲೆಕ್ಕ. ಇಲ್ಲ ಅವ್ರ ಕಾಲ್ ನೀರೇ ಅಂತ ತಗೊಂಬಲ್ಲ ಅಂತೀರಪ್ಪ. ಪಾದೋದಕ ತಗೊಳ್ಳಿಕ್ಕೆ ನಿಷೇಧ ಇದೆ ಅಷ್ಟೇ ಹೊರತು ಪಂಚಾಮೃತಕ್ಕಿಲ್ಲಲ್ಲ, ತಗೊಳ್ತೀರಲ್ಲ. ಗುರುಗಳ ವೃಂದಾವನಕ್ಕೆ ಅಭಿಷೇಕ ಮಾಡಿದ ಪಂಚಾಮೃತ ತಗೊಳ್ತೀರಿ, ಅದಕ್ಕೆ ಪಾದೋದಕ ಅಂತ ಹೆಸರಿಲ್ಲಾದ್ದರಿಂದ ತಗೊಳ್ತೀರಿ. ತಗೊಳ್ರಪ್ಪ, ಅದು ಕಾಲ್ ಮೇಲೆ ಬಿದ್ದಿದ್ದೇ ಅಲ್ವಾ. ಅವ್ರ ಕಾಲ್ ಮೇಲೆ ಆ ಮೂರ್ತಿ ಏನಿರುತ್ತೆ ಅಲ್ಲಿ ಕಾಲ್ ಮೇಲೆ ಬಿದ್ದದ್ದೇ ಪಂಚಾಮೃತ. ಅದರಲ್ಲೂ ಉದಕ ಸೇರೇ ಇರುತ್ತಲ್ಲ, ನೀರು ಎಲ್ಲ ಹತ್ತಿರಲ್ಲಪ್ಪ. ಇರಲಿ ಬಿಡಿ, ಅದ್ರ ಹೆಸರು ಪಾದೋದಕ ಅಂತ ಇರಬಾರ್ದು ಅಷ್ಟೇ ಅಲ್ವಾ, ಪಂಚಾಮೃತ ಆದ್ರೆ ತಗೋಬಹುದು. ಸರಿ, ನಿನ್ನ ದಾಸರ ಪಾದೋದಕವೇ ಏನಾಗಲಿ. ಅದಕ್ಕೆ ಹೇಳಿದ್ರು ಭಗವಂತ, ಈ ದೊಡ್ಡ ಶರೀರ, ಈ ಶರೀರದೊಳಗೆ ಜೀವ ಎಲ್ಲಿ ಕೂತಿದ್ದಾನೋ, ಎಲ್ಲಿ ಹೃದಯ ಕಮಲದಲ್ಲಿ ಒಳ ಕೂತಿದ್ದಾನೆ, ಈ ಶರೀರದ ಆಕಾರದಲ್ಲಿ ನೀನೇ ನಿಂತಿಯಪ್ಪ, ನಿನ್ನ ದಾಸರ ರೂಪದಲ್ಲಿ ನೀನೇ ನಿಂತಿದ್ದಿ. ಆದ್ದರಿಂದ ಆ ಪಾದೋದಕ ನಿನ್ನ ಪಾದೋದಕ ಹರಿಯೇ, ಆದ್ದರಿಂದ ನಿನ್ನ ದಾಸರ ಪಾದೋದಕವೇ ಏನಾಗಲಿ. ಚೆನ್ನಾಗಿದೆ ಅಲ್ಲ, ಇದಕ್ಕೆ ಇನ್ನೊಂದರ್ಥ. ಹೌದು, ಅದಕ್ಕೆ ತಕ್ಕಂತೆ ನೋಡಿಕೊಳ್ಳಿ. ನಿನ್ನ ದಾಸರ ಪಾದ ಉದಕವೇ ಎನಗಾಗಲಿ. ನಿನ್ನ ದಾಸರು ಯಾವ ಪಾದೋದಕ ಹಿಡ್ಕೊಂಡ್ರು? ನಿನ್ನ ಪಾದೋದಕ. ಆ ಪಾದೋದಕ ನನಗಾಗಲಿ ಅಂದ್ರೆ ಶಾಸ್ತ್ರದ ದೇವರ ಪಾದೋದಕ ಅಂದ್ರೆ ದೇವರ ಪಾದ ಎಲ್ಲಿದೆ ಅಂದ್ರೆ ವೇದಗಳಲ್ಲಿ ಬಚ್ಚಿಟ್ಟುಕೊಂಡಿದೆ ದೇವರ ಪಾದ. ಆ ಪಾದದ ಉದಕ ಅಂದ್ರೆ ಶಾಸ್ತ್ರದ ಪಂಕ್ತಿಗಳೇ, ಅದು ನಮಗಾಗಲಿ. ನಿನ್ನ ದಾಸರು ಇಟ್ಟ ಆಭರಣವೇ ಎನಗಾಗಲಿ. ನಿನ್ನ ದಾಸರು ಏನು ಆಭರಣ ಇಡ್ತಾರಲ್ಲ, ಆ ಆಭರಣ ನನಗಾಗಲಿ. ಅವರು ಏನು ಕೊಡ್ತಾರಲ್ಲಪ್ಪ ಅದು ನಮಗೆ ಬರಲಿ. ಇಲ್ಲಂದ್ರು ಆಭರಣ ಏನಿಡ್ತಾರಪ್ಪ ದಾಸರು ಅಂದ್ರೆ. ಹೌದು, ದಾಸರು ಭಗವಂತನಿಗೆ ಇಟ್ಟಂತ ಆಭರಣಗಳನ್ನ ತಾವು ಧಾರಣೆ ಮಾಡುತ್ತಾರೆ. ಅದಕ್ಕೆ ಶೇಷದಾಸರು ಹತ್ತು ಬೆರಳಿಗೆ ಉಂಗರ ಹಾಕೊಳ್ತಾ ಇದ್ರು, ಹತ್ತು ಬೆರಳಿಗೆ ಉಂಗರ ಹಾಕೊಳ್ತಾ ಇದ್ರು, ಕೊರಳಲ್ಲಿ ಬಂಗಾರದ ಸರ ಎಲ್ಲ ಹಾಕೊಂಡು ಹೋಗ್ತಾ ಇದ್ರು. ಕಳ್ಳರು ಹಿಂದೆ ಬಿದ್ದರು, ಕಣ್ಣು ಕಾಣದೆ ಹೋಯ್ತು ಅವರಿಗೆ, ಕಾಲಿಗೆ ಬೀಳುತ್ತಾರೆ ಶೇಷದಾಸರಿಗೆ. ಸ್ವಾಮಿ ನಿಮ್ಮ ಬಂಗಾರ ಕದಿಬೇಕಂದ್ಕೊಂಡ್ವಿ, ಕಣ್ಣು ಹೋಯ್ತಯ್ಯ. ಅವಾಗ ಅವರಂದ್ರಂತೆ, ಯಾಕೆ ಕದಿಲಿಕ್ಕೆ ಹೋದ್ರಪ್ಪ, ನಾನೇ ಕೊಡ್ತಾ ಇದ್ನಲ್ಲ ಇದನ್ನ ಅಂತ ಎಲ್ಲ ತೆಗೆದು ಕೊಟ್ರಂತೆ. ಬೇಡ ಸ್ವಾಮಿ, ನೀವು ಬೇಡ, ನಿಮ್ಮ ಆಭರಣ ಬೇಡ, ಕಣ್ಣು ಬಂದ್ರೆ ಸಾಕು. ಕಣ್ಣು ಬಂತು, ಹೊರಟು ಹೋದ. ಮತ್ತೆ ಅವರು ಹಾಕ್ತಾರೆ, ನಾವು ಹಾಕ್ತೀವಿ, ನಾವು ನಮಗೆ ಅಂತ ಹಾಕ್ತೀವಿ, ಅವರು ಸ್ವಾಮಿಗೆ ಅಂತ ಹಾಕ್ತಾರೆ. ನಮ್ಮ ಸುತ್ತೂ ನಿಂತಿದ್ದಾನೆ ಭಗವಂತ, ಪ್ರತಿಯೊಂದು ಕಾರ್ಯ ನಮ್ಮದು ಮಾಡಿಸ್ತಾ ಇದ್ದಾನೆ, ಕ್ಷಣ ಕ್ಷಣಕ್ಕೂ ನಮ್ಮ ಕಾರ್ಯಗಳು ಮಾಡಿಸ್ತಾ ಇದ್ದಾನೆ. ನೋಡುತ್ತಾರೆ ದಾಸರು, ನಿನಗೆ ಏನು ಕೊಟ್ಟರೆ ಋಣ ತೀರಿಸಿಕೊಳ್ಳಿಕ್ಕಾಗುತ್ತಯ್ಯ. ಪ್ರತಿಯೊಂದು ಇಂದ್ರಿಯ ವ್ಯಾಪಾರ ನಿನ್ನಿಂದ, ಪ್ರತಿಯೊಂದು ಇಂದ್ರಿಯದಲ್ಲಿ ನೀನು ನಿನ್ನ ಇಂದ್ರಿಯಗಳನ್ನ ಇಟ್ಟು ಎಲ್ಲಾ ಇಂದ್ರಿಯ ವ್ಯಾಪಾರ ಕ್ಷಣ ಕ್ಷಣಕ್ಕೂ ಮಾಡಿಸ್ತಾ ಇದ್ದೀಯ. ನೀವೊಂದು ಕ್ಷಣ ಸರಿದರೆ ಮುಗಿತು ನನ್ನ ಕಥೆ ಅಂತ. ಇಷ್ಟು ಸ್ವಲ್ಪ ಕಾಲ ಒಂದು ಕೆಲಸ ಮಾಡಿದ್ದಕ್ಕೆ ಸ್ಯಾಲ್ರಿ ಅಂತ ಕೇಳ್ತಾರೆ, ಅದು ಕೇಳ್ತಾರೆ, ಇದು ಕೇಳ್ತಾರೆ. ನಾನ್ ಸ್ಟಾಪ್ ಆಗಿ ನಮ್ಮ ಸುತ್ತೆ ಇರ್ತಾ ಇದೆಯಲ್ಲ 24 ಅವರ್ಸ್ ಎಲ್ಲ ಕೆಲಸ ಮಾಡಿಸ್ತಾ ಇದೆಯಲ್ಲ, ವಾಟ್ ಕ್ಯಾನ್ ವಿ ಗಿವ್? ಏನು ಕೊಡ್ಲಿಕ್ಕಾಗತ್ತಪ್ಪ? ನಿಂಗೇನು ಬೇಕಾಗಿದೆ? ಏನಿಲ್ಲ. ಅದಕ್ಕೆ ಆಭರಣಗಳೆಲ್ಲ ನೋಡಿದರು ದಾಸರು, ಅದಕ್ಕೆ ಎಲ್ಲ ಆಭರಣ ಹಾಕ್ಕೊಂಡ್ರು, ಬಿಟ್ಟಿಲ್ಲ ಯಾವುದನ್ನ. ಯಾಕೆ? ನನ್ನ ಸುತ್ತ ನನ್ನ ಸ್ವಾಮಿ ಇದ್ದಾನೆ, ಅವನಿಗಿದ ಆಭರಣ, ಅವನಿಗಿದ ಆಭರಣ, ಅವನಿಗಿದ ಆಭರಣ ಅಂತ ಎಲ್ಲ ಹಾಕಿದರು. ಆಭರಣದ ಮೇಲೆ ವ್ಯಾಮೋಹ ಬಿಟ್ಟು ಆಭರಣಗಳೆಲ್ಲ ಹಾಕ್ಕೊಂಡ್ರು. ಅಂಥ ದಾಸರು ಧಾರಣೆ ಮಾಡಿದಂಥ ಆಭರಣಗಳೇನಿವೆ ಅದರೊಳಗೆ ದೈವೀ ಶಕ್ತಿ ಪ್ರಚಂಡವಾಗಿ ತುಂಬಿರುತ್ತೆ. ದೈವೀ ಶಕ್ತಿ ಪ್ರಚಂಡವಾಗಿ ಭಗವಂತನ ರೂಪ ತುಂಬಿರುತ್ತೆ ಅಂತ ಆಭರಣನ ಮಗ ಆಗಲಿ. ಇನ್ನ ನಿಮ್ಗೆ ಬೇಕಾ? ಅದು ಕೇಳ್ತಾರೆ, ದಾಸರು ಇಟ್ಟ ಆಭರಣವೇ ಎನಗಾಗಲಿ. ದಾಸರು ಅದಕ್ಕೆ ಇದಕ್ಕೆಲ್ಲ ಆನ್ಸರ್ ಕೊಡ್ತಾ ಹೋಗಿದ್ದಾರೆ. ಹರಿಕಥೆಯ ಕೇಳುವುದೇ ಕಿವಿಗೆ ಆಭರಣ, ಹರಿ ಗುರುಗಳಿಗೆ ಎರಗುವುದೇ ಶಿರಸ್ಸಿಗೆ ಆಭರಣ, ಹರಿಕಥೆಯ ಕೇಳುವುದೇ ಕರ್ಣಕ್ಕೆ ಆಭರಣ, ಹರಿಮೂರ್ತಿ ನೋಡುವುದು ಕಂಗಳಿಗೆ ಆಭರಣ, ಹರಿಯ ನಿರ್ಮಾಲ್ಯ ಆಘ್ರಾಣಿಸುವುದು ನಾಸಿಕದ ಆಭರಣ, ಹರಿಯ ಪ್ರಸಾದ ಉಂಬುವುದೇ ನಾಲಿಗೆ ಆಭರಣ. ಆ ಏನೇನಿದೆ ಅದೆಲ್ಲವೂ ಆಭರಣ ಅಂತ ಹೇಳಿದ್ರು. ಅದೇ ದಾಸರು ಇಟ್ಟ ಆಭರಣವೇ ಎನಗಾಗಲಿ, ಆಭರಣವೂ ಎನಗಾಗಲಿಲ್ಲ ಆಭರಣವೇ ಎನಗಾಗಲಿ. ಅದರಲ್ಲೂ ಹೇಳ್ತಾರೆ, ದಾಸರು ಇಟ್ಟ ಆಭರಣ ಇರ್ಬೋದು ಅಂದ್ರೆ ದೇವರದ್ದೇ ಎಲ್ಲ ತಗೊಂಡಿರ್ಬೋದು, ಅದರಲ್ಲೂ ಕೂಡ ನಮ್ಮ ಯೋಗ್ಯತಾ ಅನುಸಾರ ಸ್ವೀಕಾರ ಮಾಡಬೇಕಾಗಿದ್ದಿರುತ್ತೆ. ದೇವರ ರೂಪಗಳನ್ನು ಚಿಂತನೆ ಮಾಡಬೇಕು. ದೇವರ ಚಿಂತನೆ ಮಾಡುವುದೇ ಬುದ್ಧಿಗೆ ಭೂಷಣ ಅಂದ್ರು. ಹೌದು, ದಾಸರು ಒಂದು ಕಡೆ ಹೇಳಿದ್ರು, ಮನಬಂದ ತೆರದಲ್ಲಿ ಚಿಂತಿಸು ಇದಕ್ಕನುಮಾನ ವಿನಿತಿಲ್ಲ ಅಂದ್ರು. ಹಾಗೆ ಅಂತ ನಮ್ಮ ಯೋಗ್ಯತೆಗೆ ಮೀರಿ ಚಿಂತನೆ ಮಾಡ್ಲಿಕ್ಕೆ ಹೋದರೆ ಎಡವಿ ಬಿದ್ದಿರ್ತೀವಿ, ಹಲ್ಲು ಮುರುಕೊಂಡಿರ್ತೀವಿ. ಅದಕ್ಕೆ ಜ್ಞಾನಿಗಳು ಯಾವ ಹಾದಿಯಲ್ಲಿ ಯಾವ ಚೌಕಟ್ಟಿನಲ್ಲಿ ದೇವರನ್ನ ಚಿಂತನೆ ಮಾಡುವುದು ನಮಗೆ ಆರೋಗ್ಯಕರ ಅಂತ ಹೇಳಿರ್ತಾರೋ ಆ ಆಭರಣ ನಮಗೆ ಸಾಕು, ಬೇರೆ ಆಭರಣಗಳೆಲ್ಲ ಬೇಡ ಅಂದ್ಬಿಡ್ತಾರೆ. ಯಾಕೆ? ಯೋಗ್ಯತೆ ಇಲ್ಲ ಹಾಕೊಳ್ಳಿಕ್ಕೆ, ಸುಮ್ಮನೆ ಹಾಕೊಂಡ್ರೆ. ಅದನ್ನ ಹೇಳ್ತಾರೆ, ಅಂದರೆ ದಾಸರು ಇಟ್ಟ ಆಭರಣ ಅಂದರೆ ಕಣ್ಣಿಂದ ಹರಿಮೂರ್ತಿಯನ್ನು ನೋಡುವುದು ಅಂದರೆ ದಾಸರು ಯಾವುದು ಯಾವುದನ್ನ ನೋಡಬೇಕು ಅಂತ ವಿಧಾನ ಮಾಡಿದ್ದಾರೋ ಅಂಥ ಹರಿಮೂರ್ತಿಯನ್ನು ನೋಡುವುದೇ ಕಂಗಳಿಗಾಭರಣ. ಎಂಥದ್ದನ್ನು ಕೇಳಬೇಕು ಅಂತ ಇಟ್ಟಿದ್ದಾರೋ ದಾಸರು ಅದನ್ನ ಕೇಳುವುದೇ ಕಿವಿಗಳಿಗಾಭರಣ. ನಮ್ಮ ಯೋಗ್ಯತೆಗೆ ಮೀರಿದ್ದು ಕೇಳಲಿಕ್ಕೆ ಹೋದ್ರೆ ಎಲ್ಲದಕ್ಕೂ ರಿವರ್ಸ್ ಆಗುತ್ತೆ. ಅದಕ್ಕೆ ವೇ ಅಂತಂದ್ರು, ನಿನ್ನ ದಾಸರು ಇಟ್ಟ ಆಭರಣವೇ ಎನಗಾಗಲಿ. ದಾಸರು ಏನು ಮಾಡುತ್ತಾರೆ, ತಾವು ಸ್ವೀಕಾರ ಮಾಡುವುದಲ್ಲದೆ ತಮ್ಮ ಹಿಂದೆ ಇದ್ದಾರೆ ಗುಂಪು ಅಂತ ನೋಡಿ ಅವರಿಗೆ ತಕ್ಕಂಥದ್ದನ್ನೇ ತಾವು ಸ್ವೀಕಾರ ಮಾಡಿಕೊಡುತ್ತಾರೆ. ಯಾಕೆ? ದಾಸರಿಗೆ ಯೋಗ್ಯತೆ ಇತ್ತು. ಏನು ಅಂತ, ಬೆಳಿಗ್ಗೆ ಎದ್ದ ಕೂಡಲೇ ವ್ಯಾಸರಾಯರು ಹೇಳಿ ಕಳಿಸಿದ್ರು ಬರಬೇಕಂತೆ ಪಾರಣೆಗೆ ಅಂತ. ಓಡಿ ಬಂದರು, ಕೂತೇ ಬಿಟ್ರು. ಕರ್ಕೊಂಡು ಬಂದವ ನಕ್ಕ, ಬಿದ್ರದ ಆತರ ಅಂತ. ಯಾಕೆ ನಾನು ಹೋದಾಗ ಮಲ್ಕೊಂಡಿದ್ರು, ಏಕಾದಶಿ ಜಾಗರ ಆಗಿತ್ತು, ದಾಸರು ಮಲ್ಕೊಂಡಿದ್ರು ಚೂರು ವಿಶ್ರಾಂತಿಗೆ ಅಂತ. ಅಷ್ಟರೊಳಗೆ ಮಠದಲ್ಲಿ ಜಾಗಂಟಿ ಬಾರಿಸ್ಬಿಟ್ರು, ನನ್ನ ಹೇಳಿ ಕಳಿಸಿದ್ರು ದಾಸರಿಗೆ ಕರ್ಕೊಂಡ್ ಬಾ ಅಂತ. ದಾಸನು ಎಬ್ಸಿದೆ, ಎದ್ದೋ ಬಿದ್ದು ಅಂತ ಓಡಿ ಬಂದ್ರು. ಸ್ವಾಮಿಗಳು ಕರೆದು ಕೂಡಲೇ ತೀರ್ಥಕ್ಕೆ ಕೈ ಹಿಡಿದು ಊಟಕ್ಕೆ ಕೂತರು. ನೋಡ್ರಿ ನಂತರ ಮಾಡಿದ್ದು ದಾಸರು. ನದಿ ತೀರಕ್ಕೆ ಹೋದ್ರು, ಹೊಟ್ಟೆ ಬಗದ್ರು, ನೀವು ಬಗೀರಿ ನೋಡೋಣ, ಹೊಟ್ಟೆ ಸೀಳಿದ್ರು. ಒಳಗಿಂದಿರತಕ್ಕಂಥ ಎಲ್ಲ ಬಿಸಿ ಬಿಸಿ ಪದಾರ್ಥ ಹಾಗೆ ಇತ್ತು. ಎಲೆ ಮೇಲೆ ಇಟ್ಟರು, ಹೊಟ್ಟೆಯಿಂದ ತೆಗೆದಂಥದ್ದನ್ನಲ್ಲಿಟ್ರು, ಮತ್ತು ಹೊಟ್ಟೆ ಒಂದೇ ಆಯಿತು, ಪದಾರ್ಥ ಮಾತ್ರ ಹಾಗೆಯೇ ಇತ್ತು. ನಂತರ ಬಂದರು, ಮತ್ತು ವಿಶೇಷವಾಗಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಿದರು. ಮಾಡಿರಿ ನೋಡೋಣ, ಹಾಕಿದ್ದು ಜೀರ್ಣ ಮಾಡ್ಕೊಳ್ಳಿಕ್ಕೆ ಯೋಗ್ಯ ಇಲ್ಲ, ಮತ್ತು ಇದೆಲ್ಲ ಮಾಡ್ತೀವ. ಅದಕ್ಕೆ ಅದು ದಾಸರಿಗೆ ಮಾತ್ರ ಮೀಸಲು, ನಮಗಲ್ಲ. ದಾಸರು ಯಾವ್ದ್ಯಾವ್ದು ಮಾಡ್ಲಿಕ್ಕೆ ಹೋದ್ರು ಅದೆಲ್ಲ ನಾವು ಬಾಚಣಿಕೆ ಇಟ್ಕೊಳ್ಲಿಕ್ಕೆ ಹೋದ್ರೆ, ಬರಗುಣಿ ಇಟ್ಕೊಳ್ಲಿಕ್ಕೆ ಹೋದ್ರೆ ನಾವು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನಿನ್ನ ದಾಸರ ಪಾದೋದಕ ಎನಗಾಗಲಿ, ನಿನ್ನ ದಾಸರು ಇಟ್ಟ ಆಭರಣವೇ ಎನಗಾಗಲಿ. ಇನ್ನ ಹೇಳ್ತಾರೆ, ನಿನ್ನ ದಾಸರು ಚರಿಸಿದ ಉತ್ತಮ ಭೂಮಿ ಪುಣ್ಯ ನಿಧಿಗಳೆಲ್ಲ ಎನಗಾಗಲಿ ದೇವಾ. ಹಾ, ಅರ್ಥ ಆಗ್ತಾ ಇದೆಯಲ್ವಾ? ಏನರ್ಥ ಆಯ್ತು? ನಿನ್ನ ದಾಸರು ಚರಿಸಿದ ಉತ್ತಮ ಭೂಮಿ ಪುಣ್ಯ ನಿಧಿಗಳೆಲ್ಲ ಎನಗಾಗಲಿ ದೇವ. ರಿವರ್ಸ್ ಹೋದ್ರೆ, ನಿನ್ನ ದಾಸರು ಚರಿಸದ ಉತ್ತಮ ಭೂಮಿ ಪುಣ್ಯ ನಿಧಿಗಳೇನಿದ್ದರೂ ಎನಗೆ ಬೇಡ ದೇವ. ಹೌದಾ? ನಿನ್ನ ದಾಸರು ಚರಿಸದೇ ಇರುವಂತಹ ಭೂಮಿ ಇದೆಯಾ? ಹೌದು, ಕೇದಾರನಾಥ. ಮಧ್ವರಾಯರೇ ಹೇಳಿದ್ದಾರೆ ಕೇದಾರನಾಥಕ್ಕೆ ಹೋಗ್ಬೇಡಿ ಅಂತ ಹೇಳಿ. ರುದ್ರದೇವರೇ ಹೇಳಿದ್ದಾರೆ ಹರಿಭಕ್ತರು ಬರಬಾರ್ದು ಇಲ್ಲಿ ಅಂತ, ವೈಷ್ಣವರು ಇಲ್ಲಿ ಬರಬಾರ್ದು ಅಂತ ಹೇಳಿ ರುದ್ರದೇವರೇ ಹೇಳಿದ್ರಲ್ಲ. ಮತ್ತೆ ಆ ಎಲ್ಲ ಕಡೆ ಹೋದ ಭೂಮಿ ಎಲ್ಲ ನಮ್ಗೆ ಸಾಕು ಅನ್ಕೊಂಡ್ರಾಯ್ತಾ? ಎಲ್ಲಿ ನಮಗೆ ಈ ಆರೋಗ್ಯಕರ ಅಲ್ಲೋ ಅಲ್ಲಿ ನಿಷೇಧ ಮಾಡಿರ್ತಾರೆ. ಏನಲ್ಲಿ ರುದ್ರದೇವರು ಇಲ್ವಾ? ಕೇದಾರನಾಥ ಅದು ಕ್ಷೇತ್ರ ಅಲ್ವಾ? ದೊಡ್ಡ ಕ್ಷೇತ್ರ, ವಿಶೇಷವಾದ ಪುರಾಣದಲ್ಲಿ ಬರತಕ್ಕಂಥ ಕ್ಷೇತ್ರ ಕೇದಾರನಾಥ. ಮತ್ತೆ ಇಲ್ಲ, ನಮಗೆ ಅದು ಬೇಡ ಅಂದರು. ಹೌದಲ್ವೇ? ಗೌರಿಕುಂಡದವರೆಗೆ ಪ್ರವೇಶ ಬೇಡ. ಇನ್ನ ಕೇರಳದಲ್ಲಿ ಬಹಳ ಕಡೆ ಒಳ್ಳೆ ಒಳ್ಳೆ ನದಿಗಳು ಪ್ರವಾಹ ಆಗ್ತದೆ, ಆದರೆ ಅಲ್ಲಿ ನಿಷೇಧ ಮಾಡಿದ್ದಾರೆ. ಅದಕ್ಕೆ ನಿನ್ನ ದಾಸರು ಚರಿಸಿದ ಅಂತ ಶಬ್ದ ಅಲ್ಲಿ ಬಹಳ ಇದು. ನಿನ್ನ ದಾಸರು ಚರಿಸಿದ ಉತ್ತಮ ಭೂಮಿ ಪುಣ್ಯ ನಿಧಿಗಳೆಲ್ಲ ಎನಗಾಗಲಿ ದೇವ. ಹೌದು, ಯಾಕಂದ್ರೆ ದಾಸರು ಚರಿಸಿದ ಉತ್ತಮ ಭೂಮಿ, ಅವರು ತಿರುಗಾಡಿದಂತ ಉತ್ತಮ ಭೂಮಿ ಅಂದರೆ ಯಾವುದು ಅಂದರೆ, ಭೂ ಶಬ್ದದಿಂದ ಜೀವನಿಗೆ ಆಶ್ರಯವಾದ ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಇವೆಲ್ಲ ಭೂ ಶಬ್ದದಿಂದ ಕರೆಯುತ್ತಾರೆ. ಆದ್ದರಿಂದ ವಿಶೇಷವಾಗಿ ಆರನೇ ಸ್ಕಂದದಲ್ಲಿ ಭೂ ಶಬ್ದದಿಂದ ಲಿಂಗ ದೇಹವನ್ನು ಕರೆದರು, ಉಪಲಕ್ಷಣತೆಯ ಅನಿರುದ್ಧ ಸ್ಥೂಲ ದೇಹಗಳು ಸ್ವೀಕಾರ ಮಾಡಿ ಅಲ್ಲಿ ತಿರುಗಾಡತಕ್ಕಂಥ ದಾಸರು ಯಾರು, ತತ್ವಾಭಿಮಾನಿ ದೇವತೆಗಳು ಎಲ್ಲರಿದ್ದಾರಲ್ಲ, ಅವರು ತಿರುಗಾಡಿರುವಂಥ ಉತ್ತಮ ಭೂಮಿ ಈ ಶರೀರ, ಪುಣ್ಯ ನಿಧಿಗಳು ನಮ್ಮ ಸಕಲೇಂದ್ರಿಯಗಳೇ ಪುಣ್ಯ ನಿಧಿಗಳು, ಅಲ್ಲಿ ಭಗವದ್ ರೂಪಗಳೆಲ್ಲ ನಿಂತಿವೆ. ಏನಾಗ ಆಗಲಿದೇವ. ಅಂದರೆ ಆಯಾ ಈ ಸಕಲೇಂದ್ರಿಯಗಳ ವ್ಯಾಪಾರ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಶುರು ಮಾಡಿದವ, ನಮ್ಮ ಇಡೀ ಶರೀರವೇ ಉತ್ತಮ ಭೂಮಿಯಾಗ್ಬಿಡುತ್ತೆ. ಇದನ್ನು ಹೇಳಿ ನಿನ್ನ ದಾಸರು ಹೇಳಿದ್ದದೇ ಮಹಾ ಉಪದೇಶ. ನಿನ್ನ ದಾಸರು ಹೇಳಿದ್ದೆ ನನಗೆ ಮಹಾ ಉಪದೇಶ. ಅಂದ್ರೆ ಅರ್ಥ ಏನ್ರಿ? ದಾಸರು ಹೇಳದೇ ಇರುವಂತಹದ್ದಿದೆಯಾ ಅಂದ್ರೆ, ಹೌದು ಅಂದ್ರು. ವೇದ ಶಾಸ್ತ್ರಗಳಲ್ಲಿ ತುಂಬಾ ಇದೆ, ಅದರಲ್ಲಿ ನಮಗೆ ಯಾವುದು ಯೋಗ್ಯವೋ ದಾಸರು ತೆಗೆದು ಅದನ್ನು ಕೊಟ್ಟಿರ್ತಾರೆ. ಅದಕ್ಕೆ ಹೇಳ್ತಾರೆ ಯಥಾಶಕ್ತಿ ಯಥಾಮತಿ ಅಂತ. ಜ್ಞಾನಿಗಳೆಲ್ಲ ಯಥಾಮತಿ ಹೇಳುತ್ತೇನೆ ಅಂತ ಶಬ್ದವನ್ನ ಪ್ರಯೋಗ ಮಾಡಿಕೊಂಡು ಬಂದಿದ್ದು ಟೀಕಾಕೃತ್ಪಾದ ಎಲ್ಲರೂ. ಯಥಾಮತಿ ಅಂದ್ರೆ ಅರ್ಥ ಏನು ಅಂದ್ರೆ, ಏನಿದೆ ಅರ್ಥ ಯಥಾಮತಿ ಅಂದ್ರೆ, ನಂಗ್ ಬುದ್ಧಿ ಎಷ್ಟಿದೋ ಅಷ್ಟು ಹೇಳ್ತೀನಿ ಅಂತ ಹೇಳಿದ್ರು. ಅಷ್ಟೇ ಇಲ್ಲಪ್ಪ, ಯಾರು ಗ್ರಂಥ ಬರೀಲಿಕ್ಕೆ ಶುರು ಮಾಡಿದ್ರು ಅವ್ರು ಹೇಳಿದ್ರು ಯಥಾಮತಿ ಹೇಳ್ತೇನೆ ಇದನ್ನ ಅಂದ್ರೆ, ನಂಗ್ ಬುದ್ಧಿಗೆ ಎಷ್ಟು ಹೊಳೆದ್ರೆ ಅಷ್ಟು ಹೇಳ್ತೀನಿ. ಆವಾಗಂದ್ರು ಅಲ್ಲೋ ದಡ್ಡ, ಅದಲ್ಲ ಅಂದ್ರು. ಏನು ಶಿಷ್ಯ ಬುದ್ಧಿಂ ಅನತಿಕ್ರಮ್ಯ ಅಂದ್ರು, ನಮಗೆಲ್ಲ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಲಿಕ್ಕೆ ಹೊರಡ್ತಾ ಇಲ್ಲ ನಾವು. ಯಥಾಮತಿ ಹೇಳ್ತೀವಿ ಅಂದ್ರೆ, ಕೂತಂತ ಶಿಷ್ಯರಿಗೆ ಎಷ್ಟು ಎಟಕತ್ತೋ ಅಷ್ಟೇ ಹೇಳ್ತೀವಿ. ಅದು ಯಥಾಮತಿ ಶಬ್ದಕ್ಕರ್ಥ. ಶಿಷ್ಯ ಬುದ್ಧಿಂ ಅನತಿಕ್ರಮ್ಯ ಅಂತ. ಅದಕ್ಕೆ ನಿನ್ನ ದಾಸರು ಹೇಳಿದ್ದದೇ, ನಿಮ್ಮ ದಾಸರು ಅಂದ್ರೆ ನಿನ್ನ ದಾಸರು ನಮಗೆ ಒಳ್ಳೆದಕ್ಕಾಗಿ ಏನು ಹೇಳಿದ್ದಾರೋ ಅದೇ ಪೇಳಿದ್ದು ಅದೇ ಮಹಾ ಉಪದೇಶ. ಅದೇ ಮಹಾ ಉಪದೇಶ. ಅವರು ನಮಗೆ ಯಾವುದು ಹೇಳಿಲ್ಲ ಅದು ನಮಗೆ ಉಪದೇಶ ಆಗಲ್ಲ. ಯಾಕೆ? ಅದು ನಮಗೆ ಒಳ್ಳೆಯದೇ ಅಲ್ಲ, ರಿವರ್ಸ್ ಆಗುತ್ತೆ. ಆದ ಕಾರಣ ನಿನ್ನ ದಾಸರು ಪೇಳಿದ್ದದೇ, ಪೇಳಿದ್ದು ಅದೇ ಪೇಳಿದ್ದದೇ ಮಹಾ ಉಪದೇಶ. ಅದಕ್ಕೆ ಹೇಳ್ತಾರೆ ಏನಿದೆ ನಿನ್ನ ದಾಸರು ಪೇಳಿದ್ದದ್ದು ಅಂದ್ರೆ, ಭಾಗವತ, ಭಾರತ, 18 ಪುರಾಣಗಳು, 37 ಗ್ರಂಥಗಳು, ಟೀಕಾ ಟಿಪ್ಪಣಿ ಎಲ್ಲ ಅದರಲ್ಲಿ ನಮ್ಮವರೆಗೆ ಅರ್ಥ ಕರ್ಕೊಂಡು ಬಂದ್ರಲ್ಲ, ಅದೆಲ್ಲ ಮಹಾ ಉಪದೇಶ. ನಿನ್ ಅಲ್ಲಿ ಶಾಸ್ತ್ರದಲ್ಲಿ ದಾಸರೇ ಆಗಲಿ, ಮಧ್ವರು ಮೊದಲುಕೊಂಡು ಪ್ರತಿಯೊಬ್ಬ ದಾಸರು, ಮಧ್ವರು ದಾಸರಲ್ಲೇನು, ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳ್ಕೊಂಡದ್ದು ಅವರೇ ಎಲ್ಲರೂ. ಯಾವುದು ಯಾವುದನ್ನ ಬಚ್ಚಿಟ್ಟಿದ್ದಾರೋ ಅದನ್ನ ಕೆದಕಲಿಕ್ಕೆ ಹೋಗದಿರುವುದೇ ಮಹಾ ಉಪದೇಶ. ಹಾ, ಹೇಳ್ತಾರೆ ವಿಷ್ಣು ತೀರ್ಥರು, ಯಾರು ನಮ್ಮ ಮಧ್ವಾಚಾರ್ಯ ತಮ್ಮಂದರು ವಿಷ್ಣು ತೀರ್ಥರು, ವಿಶೇಷವಾಗಿ ತಪಸ್ಸು ಮಾಡಿದರು ಕುಮಾರಧಾರಾ ಪರ್ವತದಲ್ಲಿ, ಹರಿಶ್ಚಂದ್ರ ಪರ್ವತಕ್ಕೆ ಬಂದರಲ್ಲಿ ವಿಶೇಷವಾಗಿ ಕುಮಾರಧಾರಾ ಪ್ರಾಂತ ಹರಿಶ್ಚಂದ್ರ ಪರ್ವತದಲ್ಲಿ ತಪಸ್ಸು ಮಾಡಿದರು. ಮಾಡಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿದ ಅವರಿಗೆ. ಏನು ಮಾಡಿದ ಹೇಳಲ್ಲ ಅಂದರು. ಅದು ಯಾಕ್ರಿ ಹೇಳಲ್ಲ, ವಿಷ್ಣು ತೀರ್ಥರಿಗೆ ನಿಮ್ದು ಅನುಗ್ರಹ ಏನೇನು ಮಾಡಿದ್ದು ತಿಳ್ಕೊಬೋದಲ್ಲ ನಾವು. ಗೋಪ್ಯತ್ವಾದ್ವಾ ನ ವರಣ್ಯತೆ, ಅದು ಗೋಪ್ಯವಯ್ಯ, ಸೀಕ್ರೆಟ್ ಅದು, ನಿಂಗೆ ಎಲ್ಲರಿಗೂ ಪಬ್ಲಿಕ್ ಆಗಿ ಹೇಳೋದಲ್ಲ ಅಂತ ಅಲ್ಲೇ ಬ್ಲ್ಯಾಕ್ ಮಾಡಿಬಿಟ್ರು, ಬ್ಲ್ಯಾಕ್ ಮಾಡಿಬಿಟ್ರು ಅದನ್ನು. ಯಾಕೆ ಅಂದರೆ ಸೀಕ್ರೆಟ್, ಪಬ್ಲಿಕ್ ಓಪನ್ ಅಲ್ಲ ಅದು. ಅದಕ್ಕಂದ್ರು ನಮಗೆ ಯಾವುದು ಹೇಳಬೇಕೋ ಹೇಳ್ತಾರಪ್ಪ, ಯಾವುದು ಹೇಳಿಲ್ಲೋ ಅದ ಕೆದಕಿ ಕೆದಕಿ ಯಾಕೆ ಹೇಳಬೇಕು ನಾವು, ಹೇಳಿದ ಸಾಕು, ಅದೇ ಮಹಾ ಉಪದೇಶ. ಅದಕ್ಕೆ ಹೇಳಿದ್ರು ನಿನ್ನ ದಾಸರು ಪೇಳಿದ್ದದೆ ಮಹಾ ಉಪದೇಶ. ನಿನ್ನ ದಾಸರು ಕೇಳಿದ್ದದೆ ಎನಗೆ ಹರುಷ. ನಿನ್ನ ದಾಸರು ಏನು ಕೇಳುತ್ತಾರೆ, ಕೇಳಿ ಇದ್ದದೆ ಎನಗೆ ಹರುಷ. ದಾಸರು ಏನೇನು ಹಿರಿಯರ ಮಾತು ಕೇಳಿ ಆ ಪ್ರಕಾರ ಇದ್ರಲ್ಲ, ಆ ಪ್ರಕಾರ ಇರೋದೇ ಎನಗೆ ಹರುಷ. ನಿನ್ನ ದಾಸರು ಕೇಳಿದ್ದದೆ ಎನಗೆ ಹರುಷ. ಅಥವಾ ನನ್ನ ಮಾತುಗಳನ್ನು ಕೇಳಿ ನನ್ನ ಜೊತೆಗೆ ನಿನ್ನ ದಾಸರು ಇದ್ದರೆ ಅದೇ ಎನಗೆ ಹರುಷ. ಏನು ನಿನ್ನ ದಾಸರು ಕೇಳಿ ಇದ್ದದೆ ಎನಗೆ ಹರುಷ ಅಂದರೆ, ನಿನ್ನ ದಾಸರು ಏನು ಕೇಳುತ್ತಾರೆ, ಶಾಸ್ತ್ರಕ್ಕೆ ಸಮ್ಮತವಾದ ನನ್ನ ಸಾಧನ ಭಗವಂತನ ಸ್ತೋತ್ರ ನಾನೇನು ಮಾಡುವುದು ಅವೆಲ್ಲವೂ ನನ್ನ ದಾಸರು ಕೇಳುತ್ತಾರೆ. ಅಷ್ಟೇ ಅಲ್ಲ, ನನ್ನಲ್ಲಿ ಅವರಿರ್ತಾರೆ, ಅದೇ ನನಗೆ ಸಂತೋಷಕ್ಕೆ ಕಾರಣ. ನಿನ್ನ ದಾಸರ ಮಾತು ಸಕಲ ಶ್ರುತಿ ವಚನ, ಇದನ್ನೇ ಹೇಳ್ತಾರೆ ಒಂದು ಕಡೆ. ಆಡಿದ್ದೆಲ್ಲ, ಮಾತಾಡಿದ್ದೆಲ್ಲ ಮಂತ್ರಗಳಾದವೋ. ಯಾಕೆ? ಅವರ ಮಾತಿನೊಳಗೆ ಸಕಲ ವೇದಾರ್ಥಗಳು ಚಿಂತನೆ ಮಾಡ್ತಿರ್ತಾರೆ. ವೇದಾರ್ಥಗಳನ್ನು ಪ್ರಾಕೃತ ಭಾಷೆಯಲ್ಲಿ ತಂದಿರ್ತಾರೆ, ನಮಗೆ ಎಟಕುವಂತೆ ಮಾಡಿರ್ತಾರೆ. ನಮಗೆ ಎಟಕದೇ ಇರತೇ ಇರುವಂಥ, ಎಟಕದೇ ಇರುವಂಥ ಏನು ಬೇಕಾದರೂ ಇರಲಿ, ನಮಗೇನಂತೆ, ನಮಗೆ ಎಟಕೋದು ಏನಿದ್ರೆ ಅದು ಸಾಕು. ಅದನ್ನು ಹೇಳ್ತಾರೆ, ನಿನ್ನ ದಾಸರ ಮಾತು ಸಕಲ ಶ್ರುತಿ ವಚನ. ಇದು ಅನುಭವದ ಮಾತು ಅವರು ಹೇಳ್ತಾ ಬರ್ತಾ ಇದ್ದಾರೆ. ನಿನ್ನ ದಾಸರು ಯಾರು ತಗೊಂಬೋಣ, ವ್ಯಾಸರಾಜರ ತಗೊಂಬೋಣ. ನಿನ್ನ ದಾಸರ ಮಾತು ಯಾರಿಗೆ ಹೇಳಿದ್ರು, ವ್ಯಾಸರಾಜರು ಕನಕದಾಸರಿಗೆ ಹೇಳಿದ್ರು. ಕನಕದಾಸರಿಗಿನ್ನ ಮಂತ್ರೋಪದೇಶ ಆಗಿದ್ದಿಲ್ಲ, ಬಂದ್ರು ಕನಕದಾಸರು, ಸ್ವಾಮಿ ನಂಗೂ ಮಂತ್ರೋಪದೇಶ ಕೊಡ್ತೀರಾ ಅಂತ. ಅಲ್ಲಿ ದೊಡ್ಡ ಕಾರ್ಯ ಆಗ್ಬೇಕಾಗಿತ್ತು, ಅವರಿಂದ ದೊಡ್ಡ ಕಾರ್ಯ ಆಗ್ಬೇಕಾಗಿತ್ತು. ಅಲ್ಲಿ ದೊಡ್ಡ ಬಂಡೆಗಲ್ಲು ಅಡ್ಡ ಬಿದ್ದಿತ್ತು, ಮನುಷ್ಯರಿಗೆ ಆಗ್ತಾ ಇದ್ದಿಲ್ಲ ಸರಿಸ್ಲಿಕ್ಕೆ. ಅದಕ್ಕೆ ವ್ಯಾಸರಾಜರಂದ್ರು, ನಿಂಗೇನ್ ಮಂತ್ರವೋ ಕೋಣನ್ ಮಂತ್ರ ಅಂದರು. ನಾವಾದ್ರೆ ನೋಡ್ರಿ ಸ್ವಾಮಿಗಳು ಕೋಣನ್ ಮಂತ್ರ ಅಂದರು, ಮಿಕ್ಕವರಿಗೆಲ್ಲ ಮಂತ್ರಗಳು ಕೊಡ್ತಾರೆ ನಮ್ಗೆ ಕೋಣನ್ ಮಂತ್ರನಾ ಅಂತ. ನಾವು ಕೋಣ ಆದ್ದರಿಂದ ನಮ್ಗೆ ಕೋಣನ್ ಮಂತ್ರ, ನಮಗೆ ಯಾವುದು ಮಂತ್ರವೂ ಇಲ್ಲ. ಅದೇ ಕನಕದಾಸರಿಗೆ ಹೇಗೆ ಹೋಯ್ತದು, ಸೀದ ಬಾಣದಂತೆ ಹೋಯಿತು, ಗುರುಗಳ ಮಾತೆ ಮಂತ್ರ ಸಾಕು. ಏನು ಮಾಡಿದ್ರು ಅವರು, ಕೋಣ 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 ಅಂತ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ರಯ್ಯ. ಕೋಣ ಬಂತಿದ್ರು, ಹೀಗೆ ಅವರದ್ದೇ ವಾಹನ ಕೋಣ ಬಂತು. ವ್ಯಾಸರಾಯರು ಮಾಡಿದ್ದೇನು, ನಿಂಗೇನು ಕೋಣನ ಮಂತ್ರ ಅಂದ್ರೆ ನೀನು ವಾಹನ ಕರಿ ಅಂತ ಹೇಳಿದ್ರು ಅವರು. ಹೌದು, ಆ ಕೋಣಕ್ಕೂ ಮಂತ್ರ ಇದೆ. ದೇವತೆಗಳ ಏನು ವಿಶೇಷವಾಗಿರತಕ್ಕಂಥ ವಾಹನಗಳಿದೆಯಲ್ಲ, ಆ ವಾಹನಗಳಿಗೂ ಮಂತ್ರವಿದೆ ದೇವತೆಗಳವರೆಲ್ಲ. ಅದಕ್ಕೆ ಕೋಣನ ಮಂತ್ರ ಅಂದ್ರೆ ಆ ಕೋಣಕ್ಕೆ ತಕ್ಕಂಥ ಮಂತ್ರ ನಿಂಗೆ ಗೊತ್ತು, ಆ ಜಪ ಮಾಡು ಕರಿ ಅಂತ ಅವತ್ತಾನೆ. ಅದಕ್ಕೆ ಕೋಣ ಕೋಣ ಅಂತ ಕರೆದ್ರು ಅವರು. ಕರೆದುಕೊಳ್ಳ ಕೋಣ ಬಂತದು, ಬಂದ ಕೂಡಲೇ ಸ್ವಾಮಿ ಕೋಣ ಬಂತು ಅಂದ್ರು. ಮಾಡಿಸು ಕೆಲಸ ಯಾವುದು, ಆ ಕಲ್ಲು ಒಗಿಬೇಕು ಆಚೆಗಡೆಗೆ ಅಂತ ಎರಡು ಕೋಡಿಂದ ಎತ್ತಿ ಹಾಕಿತು, ಆಯ್ತು ಹೋಯ್ತು. ಅದಕ್ಕೆ ಹೇಳಿದ್ರು, ನಿನ್ನ ದಾಸರು ಹೇಳಿದ್ದದೆ ಮಹಾ ಉಪದೇಶ. ಎಂಥ ಕೆಲಸ ಮಾಡಿತ್ತು ಅಲ್ಲಿ, ಬೇಕಾಗಿದ್ದೇನಿತ್ತು, ದೊಡ್ಡವರ ಬಾಯಿಂದ ನಮಗಾಗಿ ಏನು ಬರುತ್ತಲ್ಲ ಅದು ಮಹಾಕಾರ್ಯ ಮಾಡುತ್ತೆ. ಸ್ವಾಮಿ ನುಡಿಸಿರ್ತಾನೆ, ಅದರ ಬೆಲೆ ನಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೇ ಇದ್ದಿರಬಹುದು. ಅದು ಎಂಥ ಬೆಲೆ ಬಾಳುತ್ತೆ ಅಂತ, ಬೆಲೆ ಅಂತೂ ಇರುತ್ತೆ. ನಮ್ಗೆ ಗೊತ್ತಿಲ್ಲ, ನಮ್ಮ ಗುರುಗಳು ಹೇಳಿದ್ದು ಮುಗೀತಪ್ಪ, ಗುರುಗಳು ಹೇಳಿದ್ದು ಮುಗೀತು. ಸಂತೋಷನೇ ಅಲ್ಲಿ, ದುಃಖಕ್ಕೆ ಆಸ್ಪದನೇ ಇಲ್ಲ. ಅದಕ್ಕೆ ಹೇಳ್ತಾರೆ, ನಿನ್ನ ದಾಸರ ಮಾತು ಸಕಲ ಶ್ರುತಿ ವಚನ, ನಿನ್ನ ದಾಸರು ಹೇಳಿದ್ದದೆ ಮಹಾ ಉಪದೇಶ. ದಾಸರು ಕೊಟ್ಟಂತಹದ್ದು ಏನಿದೆ ಅದೇ ಮಹಾ ಉಪದೇಶಪ್ಪ, ಬದುಕನ್ನೇ ಉದ್ಧಾರ ಮಾಡಿಬಿಡುತ್ತೆ. ನಿನ್ನ ದಾಸರು ಕೇಳಿದ್ದದೆ ಎನಗೆ ಹರುಷ, ನಿನ್ನ ದಾಸರ ಮಾತು ಸಕಲ ಶ್ರುತಿ ವಚನ. ಒಂದೊಂದು ದಾಸರಾಯರ ಪಂಕ್ತಿ ವಜ್ರಗಳಿಂದ ಪೋಣಿಸಿ ಹಾಕಬೇಕಾದಂಥ ಹಾರ. ಒಂದೊಂದು ಒಂದೊಂದು ಆಲೋಚನೆ ಮಾಡ್ತಾ ಹೋದರೆ ಮೈಯೆಲ್ಲ ನವಿರೇಳುತ್ತೆ. ವಿಜಯದಾಸರ ಮಾತುಗಳು ಅನುಭವದ ಮಾತುಗಳೆಲ್ಲ, ಅನುಭವದ ಮಾತುಗಳೆಲ್ಲ. ಇನ್ನು ಮುಂದಿನದ್ದನ್ನು ನಾಳೆ ಚಿಂತನೆ ಮಾಡೋಣ. ಶ್ರೀಕೃಷ್ಣ.